Ja, weiter. ಅತಿಶಯೇನ ಭೂತೇಭ್ಯ ಪೃಥಿವ್ಯಾ ರಸತ್ವಂ ಅತೋ ರಸಾನಾಂ ಅದೆಲ್ಲ ಆಯ್ತು ಭಾಷ್ಯ ಅಲ್ಲ. ನೆಕ್ಸ್ಟ್ ಕಥಮಾರು ಕದಲ್ಲ ಆಗಿತ್ತು. ಪೃಥಿವ್ಯಾ ಸೋಮವರುಣಯೋಶ್ಚ ಔಷಧ್ಯ ದೇವತಾತ್ವೇನ ರುದ್ರಸ್ಯ ಚ ಲಿಂಗದೇವತಾತ್ವೇನ ಪ್ರಸಿದ್ಧೇ ಋಗಾದೀನಾಂ ವಿವರ್ಶ್ಯ ಕ್ರಿಯತೆ ಕಥಮಾ ಕಥಮಾರು ಇತ್ಯಾದಿನಾ ತಜ್ಞಾನಸ್ಯ ವಿಶಿಷ್ಟಫಲತ್ವಾಚ್ಚ ವಾಚಸ್ಯ ಸರಸ್ವತೀತ್ವೇನ ಪ್ರಸಿದ್ಧ ಪ್ರಸಿದ್ಧ ಪ್ರಸಿದ್ಧೇ ಇರಬೇಕು. ವಾಕ್ ರುಚೈರಿಕ್ಯ ವಾಕ್ ರುಚೋರೈಕ್ಯಾಚ್ಚ ನ ವಿಮರ್ಶ್ಯ ಕೃತ ಅದೆಲ್ಲ ಆಯಿತು. ತಸ್ಮಾದ್ ಓಮಿತ್ಯನು ಜ್ಞಾನಂ ಕುರ್ವಂತೇತೆ ಜನಾಃ ಸದಾ ತ್ವದುಕ್ತಂ ತದ್ಯಥಾ ಕುರಿಯಾತ್ ಭಗವಾನೇವ ಕೇಶವಃ ಇತ್ಯಭಿಪ್ರಾಯತಃ ಶಬ್ದಃ ಪ್ರವೃತ್ತಃ ಸ ಪುರಾತನೈಃ ತದೇತದಗ್ನೈಸ್ತುಜನೈಃ ಸ್ವಾನುಜ್ಞೇತಿ ಪ್ರತೀಯತೆ. ಒಂದು ಸೂಕ್ಷ್ಮ ವಿಚಾರ ಹೇಳ್ತಾರೆ. ಆದ್ದರಿಂದನೇ ಜ್ಞಾನಿಗಳು ಏನು ಮಾಡ್ತಾರೆ, ತಸ್ಮಾತ್ ಓಂ ಇತ್ಯನುಜ್ಞಾನಂ ಕುರುವಂತಿ ಏತೇ ಜನಾಃ ಸದಾ. ಇವತ್ತು ಸ್ವಲ್ಪ ನೈವೇದ್ಯ ಆಗಬಹುದಾ ಅಂದರೆ ಓಂ ಅಂತಾರೆ, ಸ್ನಾನ ಆಗಬಹುದಾ ಓಂ, ಆಮೇಲೆ ನೈವೇದ್ಯ ವೈಶ್ವಕ್ಕೆ ಓಂ ಅಂತ ಹೇಳ್ತಾರೆ. ಓಂ ಅಂದರೆ ಏನರ್ಥ ಅಂತ ಹೇಳ್ತಾರೆ, ತಸ್ಮಾತ್ ಓಮಿತಿ ಅನುಜ್ಞಾನಂ ಕುರುವಂತೇತೇ ಜನಾಃ ಸದಾ. ಎಲ್ಲರೂ ಕೂಡ ಜ್ಞಾನಿಗಳು ಓಂ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ತದುಕ್ತಂ ತತ್ ತಥಾ ಕುರಿಯಾತ್ ಭಗವಾನೇವ ಕೇಶವ, ಅದಕ್ಕೆ ಅರ್ಥ ಓಂ ನಾಮಕನಾದ ಕೇಶವ ನೀನು ಅಂದ್ಕೊಂಡಿದ್ದೆ ನಡೆಸಲಿ ಅಂತ ಅನುಜ್ಞೆ ಅದು, ಗೊತ್ತಾಯ್ತಾ, ಅದು ಓಂ ಶಬ್ದಕ್ಕೆ ಅರ್ಥ. ಇತ್ಯಭಿಪ್ರಾಯತಃ ಶಬ್ದ ಪ್ರವೃತ್ತ ಸ ಪುರಾತನೈಹಿ, ಈ ಅಭಿಪ್ರಾಯದಿಂದ ಹಿಂದಿನ ಜನಗಳು ಜ್ಞಾನಿಗಳೆಲ್ಲ ಈ ಶಬ್ದವನ್ನು ಪ್ರಯೋಗ ಮಾಡ್ತಾರೆ ಓಂ ಅನ್ನೋ ಶಬ್ದವನ್ನು. ತದೇತದ ಅಗ್ನೇಷ್ಟು ಜನೈಹಿ ಸ್ವಾನುಜ್ಞಾ ಇತಿ ಪ್ರತೀಯತೆ. ಆದರೆ ತಿಳುವಳಿಕೆಯಲ್ಲಿ ಜನ ನಾನು ಅರ್ಪಣೆ ಕೊಡ್ತೇನೆ ಅಂತ ತಿಳ್ಕೊಂಡ್ಬಿಡ್ತಾರೆ. ತಾನು ಅರ್ಪಣೆ ಕೊಡೋದಲ್ಲ, ದೇವರು ಒಳ್ಳೆಯದು ಮಾಡಲಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡೋದೇ ಹೊರತು ತಾನು ಕೊಡ್ತೇನೆ ಅಂತ ತಿಳ್ಕೊಳ್ಳೋದಲ್ಲ. ಸೊ ಓಂ ಶಬ್ದಕ್ಕೆ ಇದೆಲ್ಲ ಬಹಳ ಮುಖ್ಯ. ಇದು ಸಂಪ್ರದಾಯದಲ್ಲಿ ಪದ್ಧತಿ ಬಂದಿದೆ, ಅದು ಓಂ ಅಂತ ಹೇಳೋದು ಯಾತಕ್ಕೆ ಮರದಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ದೇವರು ತ್ವದುಕ್ತಂ ತತ್ ತಥಾ ಕುರಿಯಾತ್ ಭಗವಾನೇವ ಕೇಶವ, ಓಂ ಶಬ್ದಕ್ಕೆ ಅರ್ಥ ತ್ವದುಕ್ತಂ, ಸ್ನಾನ ಮಾಡಲ ಅಂತ ಕೇಳಿದೆಯಲ್ಲ, ತಥಾ ಕುರಿಯಾತ್ ದೇವರು ಹಾಗೆ ಮಾಡಿಸಲಿ. ಯಾರು ಭಗವಾನೇವ ಕೇಶವ ಬ್ರಹ್ಮರುದ್ರ ಪ್ರವರ್ತಕನಾದಂತಹ ಶ್ರೀಹರಿ ಅದನ್ನು ನಡೆಸಲಿ ಅಂತ ಪ್ರಾರ್ಥನೆ ಅಷ್ಟೆ. ತಿಳುವಳಿಕೆಯಲ್ಲಿ ಜನ ಸ್ವಾನುಜ್ಞ ತನ್ನದೇ ಅಪ್ಪಣೆ ತಿಳ್ಕೊಂಡ್ಬಿಡ್ತಾರೆ. ಓಮಿತ್ಯಯಂ ಪೂರ್ಣವಾಚಿ ಸಮೃದ್ಧಿರ್ಹಿ ಓಮಿತೀರಿತ ಸಮೃದ್ಧಸ್ತೇ ಹಿ ಕಾಮೋಯಂ ನಿತ್ಯನುಜ್ಞಾಥವಾ ಭವೇತ್. ಅದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ, ಓಮಿತ್ಯಯಂ ಪೂರ್ಣವಾಚಿ ಓಂಕಾರ ಪೂರ್ಣತ್ವ ಹೇಳ್ತಕ್ಕಂಥ ಪದ, ಸಮೃದ್ಧಿ ಓಮಿತೀರಿತ, ಆದ್ದರಿಂದ ಓಂ ಶಬ್ದಕ್ಕೆ ಸಮೃದ್ಧಿ ಅಂತ ಅರ್ಥ. ಸೊ ಸ್ನಾನ ಮಾಡಲ ಓಂ ಅಂತ ಹೇಳಿದರೆ ಸಮೃದ್ಧಸ್ತೇ ಹಿ ಕಾಮೋಯಂ ನಿತ್ಯನುಜ್ಞ ಅಥವಾ ಭವೇತ್, ನಿನ್ನ ಕಾಮ ಸಮೃದ್ಧವಾಗಲಿ ಅಂದರೆ ನಿನ್ನ ಕೆಲಸ ಬರೀ ನಡೀಲಿ ಅಲ್ಲ ಪೂರ್ಣವಾಗಿ ನಡೀಲಿ, ದೇವರು ನಿರ್ವಿಘ್ನವಾಗಿ ನಡೆಸಲಿ ಅಂತ ಅರ್ಥ. ಇದು ಈ ರೀತಿ ಅರ್ಥ, ಮೊದಲು ದೇವರು ನಡೆಸಲಿ ಅಂತ ಒಂದು ಅರ್ಥ, ನಿರ್ವಿಘ್ನವಾಗಿ ನಡೆಸಲಿ ಅಂತ ಇನ್ನೊಂದು ಅರ್ಥ. ಅಥ ಸಮೃದ್ಧಿ ವಾಚಿ ಸ್ಯಾತ್ ಹರೇ ಓಂ ಶಬ್ದ ಈರಿತ ಇತಿವಾ ದೀಯತೇನುಜ್ಞ ಹರಿಸ್ತವ ಸಮೃದ್ಧಿದ. ಅತಃ ಸಮೃದ್ಧಿ ವಾಚಿ ಸ್ಯಾತ್ ಹರೇ ಓಂ ಶಬ್ದ ಈರಿತ, ಅಥವಾ ದೇವರಿಗೆ ಸಮೃದ್ಧಿ ಅಂತ ಹೆಸರು. ಇತಿವಾ ದೀಯತೆ ಅನುಜ್ಞ ಹರಿಸ್ತವ ಹರಿಹಿ ತವ ಸಮೃದ್ಧಿತ, ನಿನಗೆ ಸಮೃದ್ಧಿಯನ್ನು ಕೊಡುವವನಾಗಲಿ ಅಂತ ಹೇಳ್ತಾರೆ. ಮೂರರ್ಥವನ್ನು ಹೇಳಿದರು. ಓಂ ಅಂತ ಹೇಳೋದಕ್ಕೆ ಓಂ ನಾಮಕನಾದ ಪರಮಾತ್ಮ ನಿಮಗೆ ಆ ಕೆಲಸವನ್ನು ನಡೆಸಲಿ, ಮತ್ತು ಪೂರ್ಣನಾಗಿರ್ತಕ್ಕಂಥ ಅವನಿಗೆ ಸಮೃದ್ಧಿಯನ್ನು ಕೊಡಲಿ, ಮತ್ತು ಸಮೃದ್ಧನಾಗಿರ್ತಕ್ಕಂಥ ಅವನು ನಿನ್ನ ಕಾರ್ಯವನ್ನು ಸಮೃದ್ಧಿಯನ್ನು ಉಂಟು ಮಾಡಲಿ, ಇದರಿಂದ ಮುಂದೆ ಸಮೃದ್ಧಿಗೆ ಕಾರಣನಾಗಿ ಇದು ಮುಗಿಲಿ ಅಲ್ಲ ಮುಂದೆ ಸಮೃದ್ಧಿಗೂ ಕಾರಣ ಆಗಲಿ ಅಂಥೇಳಿ ಮೂರರ್ಥದಲ್ಲಿ ಅನುಜ್ಞೆ ಕೇಳಿದಾಗ ಓಂ ಅಂತ ಹೇಳ್ತಕ್ಕಂಥ ಅಭ್ಯಾಸ ಜ್ಞಾನಿಗಳಲ್ಲಿ ಬಂದಿದೆ ಅಂಥೇಳಿ. ಯಾತ ಸಬದ ದೇವರನ್ನ ಓಂ ಅಂತ ಕರೀತಾರೆ ಎಂದು ಶುರುವಾಯ್ತಲ್ಲ, ಅದಕ್ಕೆ ಅರ್ಥ ಇದಿಷ್ಟು ಕೂಡ. ಓಂ ಅಂತ ಯಾತ ಕರೀತಾರೆ ಅಂತ ಹೇಳ್ತಾಯಿಟ್ಟು ನಮ್ಮ ನಿತ್ಯ ಅನುಸಂಧಾನದಲ್ಲೂ ಕೂಡ ಓಮಿತ್ಯೇತದ ಅಕ್ಷರ ಮುದ್ಗೀತ ಉಪಾಸೀತ, ದೇವರನ್ನ ಓಂ ಅಂತ ಹೇಳೋ ಅಭ್ಯಾಸ ಇರೋದ್ರಿಂದ ಆ ರೀತಿ ಬಂದಿದೆ ಅಂತ ತಿಳಿಸಿದರು. ವಾಕ್ ಪ್ರಾಣೌ ದಂಪತಿ ಚಾಪಿ ಸಂಸೃಜ್ಯೇತೆ ಜನಾರ್ದನೆ ಮುಕ್ತೌ ತು ತತ್ಪ್ರಸಾದೇನ ಸಂಸೃಜ್ಯಂತೆ ತತಃ ಪರೇ ತದ್ವಾರೇಣೈವ ಸಾಕ್ಷಾತ್ತು ಪ್ರಾಣ ಸಂಸೃಜ್ಯತೆ ಹರೌ. ಮತ್ತು ಬ್ರಹ್ಮವಾಯುಗಳು ಮತ್ತು ಬ್ರಹ್ಮ ಸರಸ್ವತಿಯರು ಮೋಕ್ಷಕ್ಕೆ ಹೋಗ್ತಾರೆ, ಉಳಿದವರು ಮೋಕ್ಷಕ್ಕೆ ಹೋಗ್ತಾರೆ. ಒಂದು ವ್ಯತ್ಯಾಸ ಏನು ಅಂದರೆ ವಾಕ್ಪ್ರಾಣೌ ದಂಪತಿ ಚಾಪಿ ಸಂಸೃಜ್ಯೇತೆ ಜನಾರ್ದನೆ, ಇವರು ಡೈರೆಕ್ಟಾಗಿ ಹೋಗ್ತಾರೆ. ಮುಕ್ತವು ತತ್ಪ್ರಸಾದೇನ ಸಂಸೃಜ್ಯಂತೆ ತತಃಪರೆ. ಉಳಿದವರೆಲ್ಲ ಇವರ ಅನುಗ್ರಹವೂ ಬೇಕು ಅವರಿಗೆ. ಇವರು ಲಕ್ಷ್ಮೀನಾರಾಯಣ ಅನುಗ್ರಹ ಅಷ್ಟೇ ಸಾಕು ಬ್ರಹ್ಮ ಸರಸ್ವತಿಯವರಿಗೆ. ಉಳಿದವರು ಇವರ ಅನುಗ್ರಹವೂ ಬೇಕಾದ್ರಿಂದಾಗೇ ಇವರಿಗೆ ಭಾರಿ ಮಹತ್ವ ಇದೆ ಅಂತ ಹೇಳ್ತಾರೆ. ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಉಳಿದವರಿಗೆಲ್ಲ ಅವರ ಅನುಜ್ಞೆ ಬೇಕು, ಅವರಿಗೆ ಮಾತ್ರ ದೇವರ ಅನುಜ್ಞೆ ಅಷ್ಟೇ ಸಾಕು. ತದ್ವಾರೇಣೈವ ಸಾಕ್ಷಾತ್ತು ಪ್ರಾಣ ಸಂಸೃಜ್ಯತೆ ಹರವು ತತಃಪರೆ ತದ್ವಾರೇಣೈವ. ಉಳಿದವರು ಇವ್ರ ಮೂಲಕನೇ ಹೋಗಬೇಕು, ಬೇರೆ ದಾರಿ ಇಲ್ಲ. ಸಾಕ್ಷಾತ್ತು ಪ್ರಾಣ ಸಂಸೃಜ್ಯತೆ ಹರವು. ಪ್ರಾಣದೇವರು ಮಾತ್ರ ಸಾಕ್ಷಾತ್ತಾಗಿ ದೇವರಲ್ಲಿ ಸೇರ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ. ಆದ್ದರಿಂದ ಅವರ ಮಹಿಮೆ ಉಳಿದೆಲ್ಲರಿಗಿಂತ ಹೆಚ್ಚು ಎಂಬುದನ್ನು ತಿಳಿಸಿದರು. ಇದೆಲ್ಲ ಪ್ರಾಣದೇವರ ಮಹಿಮೆ. ಛಾಂದೋಗ್ಯದಲ್ಲಿ ಭಾಳ ಹೆಚ್ಚಾಗಿ ಪ್ರಾಣದೇವರ ಮಹತ್ವ ಬರುತ್ತೆ. ಅದಕ್ಕೆ ಇದೆಲ್ಲ ಕಾರಣ. ನಾವು ಮೋಕ್ಷಕ್ಕೆ ಹೋಗ್ತೇವೆ, ಅವರು ಮೋಕ್ಷಕ್ಕೆ ಹೋಗ್ತಾರೆ. ಏನು ವ್ಯತ್ಯಾಸ ಅಂದರೆ ಅವ್ರು ಹೋಗೋದಕ್ಕೂ ನಾವು ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂಥೇಳಿ. ತೇನೈವ ವಿಷ್ಣುನೇ ಯಂಚ ತ್ರಯೀ ವಿದ್ಯಾ ಪ್ರವರ್ತತೆ ಓಮಿತ್ಯುಕ್ತ್ವಾ ಹಿ ತದ್ವ್ಯಾಖ್ಯಾ ಸರ್ವೈಹಿ ಮಂತ್ರೈಹಿ ಪ್ರವರ್ತತೆ. ತೇನ ಏವ ವಿಷ್ಣುನಾ ಇಯಂ ಚ ತ್ರಯೀ ವಿದ್ಯಾ ಪ್ರವರ್ತತೆ. ಈ ವೇದವಿದ್ಯೆಯೆಲ್ಲ ವಿಷ್ಣುವಿನ ಹಯಗ್ರೀವ ರೂಪದಿಂದ ಬಂದಿತ್ತು. ಅದಕ್ಕೆ ಹಯಗ್ರೀವರೇ ದೇವತ. ಹಯಗ್ರೀವ ರೂಪದಿಂದ ಎಲ್ಲ ದೇವ ನಿಶ್ವಸಿತ. ಒಂದ್ಸರ್ತಿ ಉಸಿರು ಬಿಟ್ಟರಂತೆ ಪರಮಾತ್ಮ ಹಯಗ್ರೀವ ದೇವರು, ಎಲ್ಲ ಶಾಸ್ತ್ರಗಳು ಬಂದೋಯಿತು. ಅದು ವಿಶೇಷವಾಗಿ ತ್ರಯೀ ವಿದ್ಯಾ ಪ್ರವರ್ತತೆ, ವೇದವಿದ್ಯೆ ಆವಿಷ್ಕಾರಗೊಂಡಿತು. ಓಮಿತ್ಯುಕ್ತ್ವಾ ಹಿ ತದ್ವ್ಯಾಖ್ಯಾ ಸರ್ವೈಹಿ ಮಂತ್ರೈಹಿ ಪ್ರವರ್ತತೆ. ಆದ್ದರಿಂದ ಯಾವುದೇ ಮಂತ್ರ ಹೇಳಬೇಕಾದ್ರೆ ಓಂ ಅಂತ ಶುರು ಮಾಡ್ತಾನೆ. ಯಾತಕ್ಕೆ ಆ ಮಂತ್ರ ಅದರ ಅರ್ಥ ತದ್ವ್ಯಾಖ್ಯಾ ಓಂಕಾರದ ಅರ್ಥವಾಗಿರೋದ್ರಿಂದ ಓಂ ಅಂತ ಹೇಳಿ ಶುರು ಮಾಡೋದು ಒಂದು ಇದಿದ್ದ ಹಾಗೆ. ಅದು ಹೆಡ್ಡಿಂಗ್ ಕೊಟ್ಟಾಗಲೇ ಹೆಡ್ಡಿಂಗ್ ಕೊಟ್ಬಿಟ್ರೆ ಹಾಗೆ ಓಂ ಅಂತ ಹೇಳಿದ ತಕ್ಷಣ ದೇವ್ರ ವಿಚಾರ ಅಂತ ಹೇಳೋದಕ್ಕೆ ಆ ಮಾತನ್ನು ಹೇಳ್ತಾರೆ. ಮಹಿಮ್ನಾ ಸಾರಭೂತೇನ ವಿಷ್ಣುನಾ ಜ್ಞೋ ಅಗ್ನ ಏವ ಚ ಮಹಿಮ್ನಾ ಓಂ ನಾಮಕಸ್ಯ ಪೂಜಾರ್ಥಂ ವಿಷ್ಣೋರೇವ ಸದೈವ ಹಿ ಮಹಿಮ್ನಾ ಸಾರಭೂತೇನ ವಿಷ್ಣುನಾ ಜ್ಞೋ ಅಗ್ನ ಏವ ಚ. ಓಂ ನಾಮಕನಾದ ವಿಷ್ಣುವಿನ ಪೂಜೆಗೋಸ್ಕರವಾಗಿಯೇ ಪ್ರತಿಯೊಂದು ಕೆಲಸನೂ ನಡೆದಿರೋದು ವಿಷ್ಣು ಪ್ರೀತ್ಯರ್ಥಂ. ಮಹಿಮ್ನಾ ಸಾರಭೂತೇನ ವಿಷ್ಣುನಾ ಜ್ಞ ಅಗ್ನ ಏವ ಚ. ಜ್ಞಾ ತಿಳಿದಿರಲಿ ತಿಳಿದೇ ಇರಲಿ ನಡೆಯೋದೆಲ್ಲ ವಿಷ್ಣುವಿನಿಂದನೇ. ಕುರುತಃ ಕರ್ಮ ನೋಡಿ, ಜ್ಞ ಅಗ್ನ ಏವ ಚ ಕರ್ಮ ಕುರುತಃ ದ್ವಿವಚನ ಗೊತ್ತಾಗುತ್ತೆ. ಕರೋತಿ ಕುರುತಃ, ಜ್ಞಾನೇನೇ ಕರ್ಮ ಮಾಡಲಿ ಅಜ್ಞಾನೇನೇ ಕರ್ಮ ಮಾಡಲಿ ವಿಷ್ಣು ಪ್ರೇರಣೆಯಿಂದನೇ ನಡೆಯೋದು. ಆದರೆ ಜ್ಞಾನಿ ತಿಳ್ಕೊಂಡು ಮಾಡ್ತಾನೆ, ಜ್ಞಾನಿ ತಿಳ್ಕೊಳ್ಳದೆ ಮಾಡ್ತಾನೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಬರುತ್ತೆ, ಕುರ್ಯಾದ್ ವಿದ್ವಾನ್ ತಥಾಸಕ್ತಃ ಚಿಕಿರ್ಷು ಲೋಕ ಸಂಗ್ರಹ. ಗುರುದವರು ಏನು ಮಾಡ್ತಾರೆ, ಅದು ಫಲದಲ್ಲಿ ಆಸಕ್ತರಾಗಿ ಕರ್ಮಗಳನ್ನು ಮಾಡ್ತಾರೆ ಅಜ್ಞಾನಿಗಳು. ಜ್ಞಾನಿಗಳು ಅದೇ ಕರ್ಮವನ್ನು ಮಾಡ್ತಾರೆ, ಫಲ ಬಿಟ್ಟು ಮಾಡ್ತಾರೆ. ಸೊ ಜ್ಞಾನಿ ಅಜ್ಞಾನಿಗಳಲ್ಲಿ ವ್ಯತ್ಯಾಸ ಹೇಗೆ ತೋರಿಸ್ಬೇಕು ಅಂದರೆ, ಜ್ಞಾನಿ ಯಾವುದನ್ನು ಕರ್ಮ ಅಜ್ಞಾನಿ ಕರ್ಮ ಮಾಡ್ತಾನೆ, ಜ್ಞಾನಿ ಕರ್ಮ ಮಾಡೋದಿಲ್ಲ, ಇದು ವ್ಯತ್ಯಾಸ ಅಲ್ಲ. ಅಜ್ಞಾನಿನೂ ಕರ್ಮ ಮಾಡ್ತಾನೆ, ಜ್ಞಾನಿನೂ ಕರ್ಮ ಮಾಡ್ತಾನೆ. ಆದರೆ ಅಜ್ಞಾನಿ ಏನು ಮಾಡ್ತಾನೆ, ಫಲದ ಉದ್ದೇಶದಿಂದ ಮಾಡ್ತಾನೆ. ಆದರೆ ಜ್ಞಾನಿ ಆದವನು ವಿಷ್ಣು ಪ್ರೀತ್ಯರ್ಥವಾಗಿ ಮಾಡ್ತಾನೆ, ಇದು ಡಿಫರೆನ್ಸ್ ಇದೆ. ಮತ್ತು ಅಜ್ಞಾನಿ ಆದವನು ನಾನು ಮಾಡ್ತೇನೆ ಅಂತ ಮಾಡ್ತಾನೆ, ಇವನು ನಾಹಂಕರ್ತ ಅಂತ ಮಾಡ್ತಾನೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅಹಂಕಾರ ಮಮಕಾರ ಬಿಟ್ಟು ಮಾಡೋದು, ಫಲಾಪೇಕ್ಷೆ ಬಿಟ್ಟು ಮಾಡೋದು ಜ್ಞಾನಿ ಕರ್ಮ ಮಾಡ್ತಕ್ಕಂಥ ಲಕ್ಷಣ. ಅಜ್ಞಾನಿ ಆದವನು ಫಲಾಪೇಕ್ಷೆನೂ ಇಟ್ಕೊಳ್ತಾನೆ, ಅಹಂಕಾರ ಮಮಕಾರನೂ ಇಟ್ಕೊಳ್ತಾನೆ. ಅದಕ್ಕೆ ಇವನಿಗೆ ಬಂಧಕ ಆಯಿತು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ. ಇವರಿಗೆ ಬಂಧಕವಾದ ಕರ್ಮ, ಅವರಿಗೆ ಮೋಚಕ. ಅವ್ರೇನು ಮಾಡ್ತಾನೆ, ಕೊಡಬೇಕಾದ್ರೆ ಗ್ರ್ಯಾಂಟ್ ಕೊಡ್ತಾನೆ, ರೂಲ್ಸ್ ಎಲ್ಲ ಕೋಟ್ ಮಾಡ್ತಾನೆ, ಹಾಗೆ ಕೊಡ್ತಾನೆ, ನೋ ಪ್ರಾಬ್ಲಮ್. ಇವನೇನು ಮಾಡ್ತಾನೆ, ಐ ಗ್ರ್ಯಾಂಟ್ ಅಂತಾನೆ ಸಿಕ್ಕಾಕೋದು. ಮತ್ತು ನಾನು ಗ್ರ್ಯಾಂಟ್ ಮಾಡ್ತೀನಿ, ಇವನು ಗ್ರ್ಯಾಂಟ್ ಮಾಡೋ ಅಧಿಕಾರ ಇಲ್ಲ, ಜಾಸ್ತಿ ಇತ್ತು ಅದಕ್ಕೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಅಷ್ಟೇ. ಅವರು ಪ್ರಾವಿಷನ್ ಇಲ್ಲ ಅಷ್ಟೇ, ಅವ್ರು ಹಾಗಲ್ಲ, ಔಟ್ ಆಫ್ ದೇಗೆ ಕೊಡ್ತಾರೆ, ಮುಂದೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೋತಾನೆ. ಇದು ಲೋಕದ ಅಡಿತಾರೆ ಹಾಗೆ ತಾನೆ, ಯಾವುದಕ್ಕೆ ಅನುಮತಿ ಇಲ್ಲ ಅದನ್ನು ಮಾಡಿದಾಗ ಅದು ಬಂಧಕ ಆಗುತ್ತೆ. ಅದ್ರ ಪ್ರಕಾರ ಮಾಡಿದ್ರೆ ಏನು ಪ್ರಶ್ನೆಯೇ ಇಲ್ಲ. ಅವ್ರು ಒಂದು 100 ರೂಪಾಯಿ ಕೊಟ್ಟು ಸಿಕ್ಕಾಕೋಬೋದು ಅವನು. ಇವನು 10 ಲಕ್ಷ ಕೋಟಿ ಗ್ರ್ಯಾಂಟ್ ಮಾಡಿ ಸಿಕ್ಕಾಕೊಡದೇ ಇರೋದು, ಯಾಕಂದರೆ ಸರಿಯಾಗಿ ಮಾಡಿದ್ದಾರೆ. ಇವನು 10 ರೂಪಾಯಿ ಇಲ್ಲೇ ಕೊಟ್ಟಿದ್ದಾರೆ, ಅನಧಿಕೃತವಾಗಿ ಕೊಟ್ಟಿದ್ದಾರೆ. ಎಷ್ಟು ಇದು ನೋಡಿದಕ್ಕೆ ಸ್ಮಾಲ್ ಕರ್ಮ ಬಂಧಕ ಆಯಿತು, ದೊಡ್ಡ ಕರ್ಮ ಬಂಧಕ ಆಗಲಿಲ್ಲ. ಅವನು 10 ರೂಪಾಯಿ ಬಂಧಕ ಆಯಿತು, ಅವನಿಗೆ 10 ಕೋಟಿ ರೂಪಾಯಿ ಬಂಧಕ ಆಗಲಿಲ್ಲ. ಯಾತಕ್ಕೆ ಅಂದರೆ ಅವ್ರು ಸರಿಯಾಗಿ ಮಾಡಿದ್ದಾನು. ಅದಕ್ಕೆ ಅಶ್ವತ್ಥಾಮಾಚಾರ್ಯ ಏನು ಮಾಡ್ತಾರೆ, ಅಷ್ಟು ಜನ ಕೊಂದಾಗ್ತಾರೆ. ಒಂದು ಕೂಡ ದೋಷ ಹತ್ವಾಪಿ ಸಮಾನ್ ಲೋಕಾನ್ ನಾ ನಿಬದ್ಧತೆ ಅಂತ ಭಗವದ್ಗೀತೆ ಹೇಳ್ತದೆ. ಯಶ್ಚ ನಾಹಂಕೃತೋ ಭಾವ ಬುದ್ಧಿರ್ಯಶ್ಚ ನಲಿಪ್ಯತೆ. ಯಾರಿಗೆ ಅಭಿಮಾನ ಇಲ್ಲ, ಯಾರಿಗೆ ಅಹಂಕಾರ ಇಲ್ಲ, ಅವರಿಗೆ ಯಾವ ಕರ್ಮರೂ ಬಂಧಕ ಆಗೋದಿಲ್ಲ ಎಂಬುದಕ್ಕೆ ಒಳ್ಳೆ ದೃಷ್ಟಾಂತ. ಆ ಕರ್ಮ ಮಾಡಿದರೆ ಈ ಕರ್ಮ ಮಾಡಿದ್ರಲ್ಲ, ಹತ್ವಾಸ ಇಮಾನ್ ಲೋಕಾನ್. ಈ ಜಗತ್ತನ್ನೇ ಸಂಹಾರ ಮಾಡಿದ್ರೆ ಏನಾಗೋದಿಲ್ಲ, ಅವರಿಗೆ ದೋಷ ಬರೋದೇ ಇಲ್ಲ. ಅದನ್ನೇ ಶಕ್ರೋಗ್ರದೀದಿತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಹಿರಿಯತ್ ಕಟೋಕ್ಷ ಬಲವ ತ್ಯಜಿತಂ ನಾಮ. ಇಷ್ಟು ಮಾಡ್ತಾರಲ್ಲ ಬಂಧಕ ಆಗಿದೆ, ಏನು ಬಂಧಕ ಆಗಲೇ ಇಲ್ಲ. ಇದು ಇದನ್ನು ತಿಳಿಸ್ಲಿಕ್ಕೆ ಕುರುತಃ ಜ್ಞಃ ಅಜ್ಞಃ ಏವಚ ಕುರುತಃ ಕರ್ಮ ಒಂದು ವಿವರಣೆ ಕೊಡ್ತಾರೆ. ನ ಅಜ್ಞಸ್ಯ ಮುಕ್ತಿ ಜ್ಞಸ್ಯ ತು ಭವೇತ್ ಸದ. ಇಷ್ಟೆಲ್ಲ ಮಾಡಿದ ಅಜ್ಞಾಯ ಮುಕ್ತಿ ಆಗಲೇ ಇಲ್ಲ. ಅದೇ ಕೆಲಸ ಇನ್ನೂ ಕರ್ಮ ಬಿಟ್ಟವನಿದ್ದಾನೆ ಅವನ ಕೇಸ್ ಬಿಟ್ಟುಬಿಡಿ. ಅವನು ಪರೀಕ್ಷೆಗೆ ಹೋದಿದ್ದವನು, ಅವನು ಬರೀ ಪೇಪರ್ ಕೊಟ್ಟವನು, ಅವೆಲ್ಲ ಬಿಟ್ಬಿಡಿ. ಈಗ ನೆಕ್ಸ್ಟ್ ಇಬ್ಬರೇ ಪ್ರಶ್ನೆ ಮಾಡ್ಕೊಡ್ತೀವಿ. ಈಗ ಕರ್ಮ ಮಾಡ್ತಾ ಇದ್ದಾನೆ ಈಗ, ಅದರಲ್ಲಿ ಎರಡು ಗುಂಪಿದೆ, ತಿಳಿದು ಮಾಡೋನು ತಿಳಿದೇ ಇದ್ದು ಮಾಡೋನು. ಅದರಲ್ಲಿ ಜ್ಞಸ್ಯ ನ ಅಜ್ಞಸ್ಯ ಮುಕ್ತಿ, ತಿಳುವಳಿಕೆ ಇಲ್ಲದೆ ಮಾಡಿದವನಿಗೇನಿಲ್ಲ ಮುಕ್ತಿ ಇಲ್ಲ. ಜ್ಞಸ್ಯ ತು ಭವೇತ್ತು ಸ, ಅದೇ ವಿದ್ವಾನ್ ತಮೇವಂ ವಿದ್ವಾನ್ ಅಮೃತೇಹ ಭವತಿ ನಹಿ ಜ್ಞಾನೇನ ಸದೃಶಂ. ಜ್ಞಾನೇನ ಅಮೃತ ಜ್ಞಾನೇನೈವ ಪರಂಪದಂ ವಿದ್ಯೆಯ ಅಮೃತಮಶ್ನುತೆ. ಜ್ಞಸ್ಯ ಅಂದರೆ ಜ್ಞಾನಿನಃ, ಸಾ ಭವೇತ್, ಸಾ ಅಂದರೆ ಮುಕ್ತಿ, ಭವೇತ್ ಮುಕ್ತಿ ಆಗೇ ಆಗತ್ತೆ. ಭವೇತ್ ತು ಅಂದರೆ ಏವಕಾರ, ಭವೇದೇವ ಜ್ಞಾನೇನೈವ ಪರಂಪದಂ, ಜ್ಞಾನೇನ ಪರಂಪದಂ ಭವತ್ತೇವ. ಎರಡು ರೀತಿ ಅನ್ವಯ, ಜ್ಞಾನದಿಂದನೇ ಮುಕ್ತಿ, ಜ್ಞಾನದಿಂದ ಮುಕ್ತಿ ಆಗೇ ಆಗುತ್ತೆ. ಏವಕಾರ ಇಲ್ಲಿಗೂ ಅನ್ವಯ ಅಲ್ಲಿಗೂ ಅನ್ವಯ. ಜ್ಞಾನೇನೈವ ಮುಕ್ತಿ ಕನ ಕರ್ಮಗನ ಕರ್ಮಾದಿನ ಒಂದರ್ಥ, ಅಥವಾ ಜ್ಞಾನೇನ ಮುಕ್ತಿ ಭವತ್ತೇವ, ಮುಕ್ತಿ ಆಗಲೇಬೇಕು, ಆಗದೇ ಇರೋ ಸಾಧ್ಯನೇ ಇಲ್ಲ. ಎರಡರ್ಥಲ್ಲಿ ಉಪಯೋಗಿಸ್ಬೇಕಾದ್ರೆ ಸ್ವಯೋಗ್ಯಂತು ಪರಿಜ್ಞಾನಂ ಯತ್ತಸ್ಯೋ ಪರಿಷಸ್ಮೃತಂ. ಉಪನಿಷತ್ ತಮ್ಮದಕ್ಕೆ ಅನೇಕ ಅರ್ಥ, ರಹಸ್ಯಾರ್ಥ ಅಂತ ಒಂದು. ಇನ್ನೊಂದು ಅರ್ಥ ಏನು ಅಂದರೆ ಸ್ವಯೋಗ್ಯಂತು ಏಷಾತೇ ವೇದೋಪನಿಷತ್ತು ಅಂತ ಹೇಳ್ತಾರೆ. ಇದು ನಿನಗೆ ಉಪನಿಷತ್ತು ಅಂತ ಹೇಳಿದರು. ನಿನಗೆ ಉಪನಿಷತ್ತು ಅಂದರೆ ಏನು? ಸ್ವಯೋಗ್ಯಂತು ಪರಿಜ್ಞಾನಂ, ಅವರಿಗೆ ನಿಯತ ಉಪಾಸನೆ ಅದು, ಅದಕ್ಕೆ ಉಪನಿಷತ್ತು ಅಂತ ಕರೀತಾರೆ. ಗೊತ್ತಾಯ್ತಾ? ಕ್ವಶನ್ ಒಬ್ಬರು ಹೋದ ವರ್ಷದ್ದು ಇರ್ಬೋದು, ಅದೇ ಕ್ಲಾಸ್ದೇ, ಅದೇ ಕೋರ್ಸ್ದೇ, ಎಲ್ಲ ಅದೇನೆ, ಮತ್ತು ಹೋದ ವರ್ಷದ್ದು ಅಷ್ಟೇ, ಉಪಯೋಗ ಇಲ್ಲ. ಇವ್ರು ಏನಲ್ಲ ಅದು, ಅದಕ್ಕೆ ಉತ್ತರ ಪಾಸ್ ಆಗೋದಿಲ್ಲ. ಯಾವುದಕ್ಕೆ ಬರೀಬೇಕು ಅವನು? ಅವ್ರು ಈ ವರ್ಷದ ಈಗ ಕೊಟ್ಟ ಮಾತ್ರ ಬರೆದ್ರೆ ಅದು ಸರಿ ಹೋಗೋದು. ಅದಕ್ಕೆ ಸ್ವಯೋಗ್ಯಂತು ಪರಿಜ್ಞಾನಂ ತಸ್ಯ ಉಪನಿಷಸ್ಮೃತಂ. ತೇ ಉಪನಿಷತ್ತು ಅಂತ ಎಲ್ಲೆಲ್ಲಿ ಹೇಳ್ತಾರೋ ನಿನಗೆ ಇದು ನಿಹಿತವಾಗಿರ್ತಕ್ಕಂಥ ರಹಸ್ಯವಿದ್ಯೆ ಅಂತ ಅರ್ಥ. ಸುಮ್ಮನೆ ಉಪನಿಷತ್ತು ಅಂದರೆ ರಹಸ್ಯವಿದ್ಯೆ ಅಂತ ಅಷ್ಟೇ ಅರ್ಥ. ಇದು ಪರ್ಟಿಕ್ಯುಲರ್ ನಿನಗೆ ಅಂತ ಹೇಳ್ತಕ್ಕಂಥದ್ದು. ಅಕ್ಷರಂ ಭಗವಾನ್ ವಿಷ್ಣು ತಸ್ಯ ಉಪಪ್ರಣವ ಸ್ಮೃತ. ಉಪವ್ಯಾಖ್ಯಾನಂ ಅಂದರೆ ಉಪಪ್ರಣವ ಸ್ಮೃತ, ತಸ್ಯ ಉಪಪ್ರಣವ ಸ್ಮೃತ ಬಂದೆ. ನಾನಾ ವಿದ್ಯಾ ಭವತಿ ವೇದ ಯಶ್ಚ ನ ವೇದ ಕಾಮಾನಾಂ ಭವತಿ ಹೇತ ವಿದ್ವಾನ್ ಅಕ್ಷರ ಮುಚ್ಚತೆ ಏತೆನ್ ವ್ಯಸನಂ ಜ್ಞಾತ್ವಾ ಇತಿ ಅಕ್ಷರ ಮುದ್ಗೀತ ವೃಕ್ಷ ಏತದೇವಂ ವಿದ್ವಾನ್ ಅಕ್ಷರ ಮುದ್ಗೀತ ಉಪಾಸ್ತೆ. ಅಕ್ಷರನಾದ ಮುದ್ಗೀತನ ಉಪಾಸನೆ ಮಾಡ್ತಾರೆ ಇತ್ಯಾದಿ ಹೇಳಬೇಕಾದ್ರೆ ಅರ್ಥ ಬಂದಿದೆ ಅಂತ ತಾತ್ಪರ್ಯ. ಅಕ್ಷರಂ ಭಗವಾನ್ ವಿಷ್ಣು ತಸ್ಯ ಉಪಪ್ರಣವ ಸ್ಮೃತ. ಅಕ್ಷರ ಅಂಥೇಳಿದರೆ ಭಗವಾನ್ ವಿಷ್ಣು ಎಂದು ನಾಶ ಇಲ್ಲದವನು, ಅವನಿಗೆ ಉಪಪ್ರಣವ ಸ್ಮೃತ. ಅವನು ಹೇಳ್ತಕ್ಕಂಥ ಉಪವ್ಯಾಖ್ಯಾನ ಅಂದ್ರೇನೋ, ಅವನು ತಿಳಿಸ್ಕೊಡ್ತಕ್ಕಂಥ ಪದ ಅಂದರೆ ಪ್ರಣವ. ಉಪವ್ಯಾಖ್ಯಾತು ತದ್ವ್ಯಾಖ್ಯಾ ಇತ್ತೇವಮಾಹ ಶ್ರುತಿ ಪರ. ಉಪವ್ಯಾಖ್ಯಾ ಅಂದ್ರೇನು? ಅದಕ್ಕೆ ವ್ಯಾಖ್ಯಾನ ಅಲ್ಲ, ಉಪವ್ಯಾಖ್ಯಾನ ಟೀಕಾ ಟಿಪ್ಪಣಿ ಇದ್ದಂಗೆ. ಸೂತ್ರ ಭಾಷ್ಯ ವ್ಯಾಖ್ಯಾ ಆಮೇಲೆ ಉಪವ್ಯಾಖ್ಯ ಅನುವ್ಯಾಖ್ಯಾನ ಅಂತಾರಲ್ಲ ಹಾಗೆ, ಭಾಷ್ಯ ಅನುವ್ಯಾಖ್ಯಾನ ಇದ್ದ ಕರೆದಿದ್ದಾರೆ. ಹೌದು, ಪ್ರಣಮನೆ ವ್ಯಾಖ್ಯಾನ, ಉಳಿದೆಲ್ಲ ಉಪವ್ಯಾಖ್ಯಾನ. ಓಂಕಾರದ ಎಲ್ಲ ಹೇಳೋದು ಪರಮಾತ್ಮನೇ, ಓಮಿತ್ಯೇಕಾಕ್ಷರಂ ಬ್ರಹ್ಮ, ಒಂದೇ ಅಕ್ಷರದಲ್ಲಿ ದೇವರ ಹೆಸರು ಬಂದೋಯ್ತು. ಉಳಿದೆಲ್ಲ ಅದರ ವಿವರಣೆ ಅಷ್ಟೇ. ಉಪವ್ಯಾಖ್ಯ ಪರಾರ್ಧಂ ಪರಮಾದುಚ್ಯಂ ಪರಾರ್ಧಂತು ತಥೋಧಿಕಂ ತಥೋಧಿಕಂ ಪರಾರ್ಧಿ ಸ್ಯಾತ್ ಪರಾರ್ಧ್ಯಮಿತಿ ತತ್ಪರಂ. ಇಲ್ಲಿ ಪರಮ ಪರಾರ್ಧ ರಸತಮ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೇಳಿದ್ರು ಸಂಖ್ಯಾಗೋಚಾರತ್ವ ಅಂತ ಹೇಳಿದರು. ಸಂಖ್ಯೆಗೆ ಮೀರಿದ್ದದು, ಯಾವುದೇ ನಂಬರನ್ನು ಕೊಟ್ಟು ದೇವರ ಮಹಿಮೆ ಹೇಳೋದಕ್ಕಾಗೋದಿಲ್ಲ ಅಂತ ಹೇಳಿದ್ರಲ್ಲ, ಅದನ್ನು ಬಿಡಿಸ್ತಾರೆ. ಈಗ ಪದ ಹೇಗೆ ಬಂದಿದೆ ಅಂದರೆ ಪರಾರ್ಧಂ ಫಸ್ಟ್, ಅದು ಪರಾರ್ಧಂ ಪದ. ಅದಕ್ಕೇನರ್ಥ? ಪರಮಾದುಚ್ಯಂ, ಭಾಳ ಶ್ರೇಷ್ಠವಾದದಿಗಿಂತ ಶ್ರೇಷ್ಠವಾದದ್ದನ್ನು ಪರಾರ್ಧ ಅಂತ ಕರೀತಾರೆ. ಪರಾರ್ಧಂತು ತಥೋಧಿಕಂ, ಪರಾರ್ಧಕ್ಕಿಂತ ಯಾವುದು ದೊಡ್ಡದು? ಪರಾರ್ಧ ದೊಡ್ಡದು, ದೊಡ್ಡದು ಅಲ್ಲೇ ಇದೆ, ಪರಾ ಅಂತಿದೆ ದೊಡ್ಡದು. ಅದಕ್ಕಿಂತ ದೊಡ್ಡದು ಯಾವುದು? ತಥೋ ಅಧಿಕಂ ಪರಾರ್ಧಿ ಸ್ಯಾತ್, ಅದಕ್ಕಿಂತ ದೊಡ್ಡದು ಅಂದರೆ ಪರಾರ್ಧಿ. ತೃತೀಯೋ ಅತಿಶಯ ಅಂತಿದೆ, ಅಕಾರ ಆ ಈ ಉ ಆ ಇ ಮೂರೇ ಅಕ್ಷರ ಬಂದಾಗ ಏನಂತಾರೆ ಅದಕ್ಕೆ? ಇನ್ನೂ ದೊಡ್ಡದು ಅಂತ ಅರ್ಥ. ಪರಾರ್ಧಿ ಸ್ಯಾತ್, ಪರಾರ್ಧ ಪರಾರ್ಧ ಪರಾರ್ಧಿ ಆಯಿತು. ಸ್ಯಾತ್ ಪರಾರ್ಧ್ಯಮಿತಿ ತತ್ವ, ಅದಕ್ಕಿಂತ ದೊಡ್ಡದು ಯಾವುದು ಅಂದರೆ ಪರಾರ್ಧ್ಯ ಅಂತಾಯಿತು. ಮತ್ತು ಪರಾರ್ಧ ಪರಾರ್ಧ ಪರಾರ್ಧಿ ಪರಾರ್ಧ್ಯ ಅದಕ್ಕೆ ದೊಡ್ಡದು ಯಾವುದು ಅಂದರೆ ಪರತಃ ಪರಭಾಚ್ಯವ ಪರಾರ್ಧೋ ವಾಯುರೀರಿತಃ. ಇಲ್ಲಿ ಪರಾರ್ಧ ಯಾರು ಅಂದರೆ ವಾಯುದೇವರು. ಏಕೆ ಉಳಿದ ಗರುಡ ಶೇಷಾದಿಗೆ ದೊಡ್ಡವರಾದ್ದರಿಂದ ಪರಾರ್ಧ ಅವರು. ಮಹಾಲಕ್ಷ್ಮಿ ಏನಾಗ್ತಾರಾಗ ಪರಾರ್ಧಿ ಆಗ್ತಾರೆ. ನಾರಾಯಣ ಏನಾಗ್ತಾರೆ ಪರಾರ್ಧ್ಯ ಆಗ್ತಾರೆ. ಇನ್ನೂ ಹೇಳೋದು ಕೊಟ್ಬಿಟ್ಟು ಪರಾರ್ಧ ಪ್ರಸತಮ ಅಂತ ಹೇಳಿಬಿಡ್ತಾರೆ. ಪರಾರ್ಧಿನಿ ಶ್ರೀ ರುದ್ದಿಷ್ಟ ಪರಾರ್ಧ್ಯೋ ಭಗವಾನ್ ಹರಿಹಿ ಇತಿ ಶಬ್ದ ನಿರ್ಣಯೇ. ಶಬ್ದ ನಿರ್ಣಯ ಅನ್ನೋದೇನೋ ಶಬ್ದಗಳ ಸ್ವರೂಪ ಹೇಳತಕ್ಕಂಥ ಗ್ರಂಥ. ತಾಮ್ರಕೋಶ ಇತ್ಯಾದಿ ಕರಿತೇವಲ್ಲ ಹಾಗೆ, ಅದರಲ್ಲಿ ವೇದವ್ಯಾಸರು ಅರ್ಥ ಹೇಳಿದ್ದಾರೆ. ಪರಾರ್ಧ ಪರಾರ್ಧ ಪರಾರ್ಧಿ ಪರಾರ್ಧ್ಯ ನಾಲ್ಕು ಪದ ನೆನ್ಬಿಟ್ಕೊಂಡ್ರೆ ವಾಯುದೇವರು ಏನಂತ ಕರಿಬೇಕು, ವಾಯುದೇವರನ್ನ ಪರಾರ್ಧ ಅನ್ಬೇಕು, ಮಹಾಲಕ್ಷ್ಮಿನ ಪರಾರ್ಧಿ ಅನ್ಬೇಕು, ನಾರಾಯಣನನ್ನ ಪರಾರ್ಧ್ಯ ಅಂತ ಹೇಳಬೇಕು. ಇದು ವಿಶೇಷವಾದ ಪದ. ಅಲ್ಲಿ ಒಂದು ಆ ಜಾಸ್ತಿ ಆಯಿತು, ಪರಾರ್ಧಕ್ಕಿಂತ ಪರಾರ್ಧಕ್ಕೆ ಆ ಜಾಸ್ತಿ ಆಯಿತು. ಈ ಪರಾರ್ಧಿಯೊಳಗೆ ಆ ಬದಲು ಈ ಬಂತು. ಇದರೊಳಗೆ ಮಧ್ಯೆ ಧ್ಯಾ ಇದು ಬೇರೆ ಅದು ಬೇರೆ ಸೇರಿಕೊಡ್ತು. ಯಾವ್ದು ಸೇರಿಕೊಳ್ತಲ್ಲಿ ಧ್ಯಾ ಧ್ಯಾ ಯಾವತ್ತು ಸೇರಿಕೊಡ್ತು. ಇನ್ನೂ ದೊಡ್ಡದಾಯಿತು, ನೋಡೋದಕ್ಕೂ ದೊಡ್ಡದು ಇದಕ್ಕೂ ದೊಡ್ಡದು. ಅಷ್ಟಾದ ಮೇಲೆ ಮುಂದಿನ ವಿಚಾರ ಶುರು ಮಾಡ್ತಾರೆ. ದೇವಾಸು ಒಂದು ಆಖ್ಯಾನ. ಈಗ ದೇವಾಸುರಾಹ ವೈಯತ್ರ ಸಂಯೇತಿರ ಉಭಯೇ ರಾಜಾಪತ್ಯಾಹ ತದ್ಧ ದೇವಾಹ ಉದ್ಗೀತಂ ಆಜಹೃಹು ಅನೇನ ಅನೇನ ಅಭವಿಷ್ಯಾಮಹ ಇತಿ ಅನಭಿ ಭವಿಷ್ಯಾಮಹ ಇತಿ. ದೇಹ ನಾಶಿಕ್ಯಂ ಪ್ರಾಣಂ ಉದ್ಗೀತಂ ಉಪಾಸಾಂಚಕ್ರಿರೇ ತಮ್ಮ ಆಸುರಾಹ ಪಾಪ್ಪನಾ ವಿವಿಧು ತಸ್ಮಾತ್ತೇನ ಉಭಯಂ ಜಿಘ್ರತಿ ಸುರಭಿ ಚ ದುರ್ಗಂಧಿ ಚ ಪಾಪ್ಪನಾ ಹಿ ಏಷ ವಿದ್ಧಃ ಅಥ ವಾಚಮುದ್ಗೀತಂ ಉಪಾಸಾಂಚಕ್ರಿರೇ ತಾಮ್ಮ ಆಸುರಾಹ ಪಾಪ್ಪನಾ ವಿವಿಧು ತಸ್ಮಾತ್ ತಥ ತಯೋಭಯಂ ವದತಿ ಸತ್ಯಂಚ ಅನೃತಂಚ ಪಾಪ್ಪನಾ ಹೇಷಾ ವಿದ್ಧಾ ಅಥ ಚಕ್ಷುಃ ಉದ್ಗೀತಂ ಉಪಾಸಾಂಚಕ್ರಿರೇ ತದ್ಧಾಸುರಾಃ ಪಾಪ್ಪನಾ ವಿವಿಧು ತಸ್ಮಾತ್ ತೇನ ಉಭಯಂ ಪಶ್ಯತಿ ದರ್ಶನೀಯಂಚ ಅದರ್ಶನೀಯಂಚ ಪಾಪ್ಪನಾ ಹ್ಯೇತತ್ ವಿದ್ಧಂ ಅಥ ಶ್ರೋತ್ರಂ ಉದ್ಗೀತಂ ಉಪಾಸಾಂಚಕ್ರಿರೇ ತದ್ಧಾಸುರಾಃ ಪಾಪ್ಪನಾ ವಿವಿಧು ತಸ್ಮಾತ್ ತೇನೋಹೋಯಂ ಶೃಣೋತಿ ಶ್ರವಣೀಯಂಚ ಅಶ್ರವಣೀಯಂಚ ಪಾಪ್ಪನಾ ಹಿ ಏತತ್ ವಿದ್ಧಂ ಅಥ ಮನ ಉದ್ಗೀತಂ ಉಪಾಸಾಂಚಕ್ರಿರೇ ತದ್ಧಾಸುರಾಃ ವಿವಿಧು ತಸ್ಮಾತ್ ತೇನ ಉಭಯಂ ಸಂಕಲ್ಪತೆ ಸಂಕಲ್ಪನೀಯಂಚ ಅಸಂಕಲ್ಪನೀಯಂಚ ಪಾಪ್ಪನಾ ಹಿ ಏತತ್ ವಿದ್ಧಂ ಅಥ ಯಯೇ ವಾಯಂ ಮುಖ್ಯಪ್ರಾಣಃ ತಮ್ಮ ಉದ್ಗೀತಂ ಉಪಾಸಾಂಚ. ಸ್ಪಷ್ಟ ಉಪನಿಷತ್ತು ಮುಖ್ಯಪ್ರಾಣ ಅಂತ ಸ್ಪಷ್ಟ ಹೇಳ್ತಾ ಇದೆ. ವಾಯುದೇವರ ಮಹಿಮೆಗೆ ಗುರುದೇವರು ಎಲ್ಲ ಒಪ್ಪಿರೋ ಉಪನಿಷತ್ತು, ಮತ್ತೆ ಇದು ಚೇಂಜ್ ಮಾಡೋಗಿಲ್ಲ ಯಾರೂ ಕೂಡ. ಇದು ಗುರುದೇವನ ಟೆಕ್ಸ್ಟೇ ಆಗಿರೋದು. ತಮುದ್ಗೀತಂ ಉಪಾಸಾಂಚ ಕ್ರಿರೇ ತಮ್ಮ ಹಾಸುರಾರುತ್ವಾ ವಿಧ್ವಂಸು ಯಥಾ ಅಶ್ವಾನಂ ಆಖಣಂ ಮೃತ್ವಾ ವಿಧ್ವಂಸೇತ ಏವಂ ಸ ಯಥಾ ಅಶ್ವಾನಂ ಆಖಣಂ ಮೃತ್ವಾ ವಿಧ್ವಂಸತ ಏವಂ ಹೈವಸ ವಿಧ್ವಂಸತ ಯಯೇವಂ ವಿಧಿ ಪಾಪಂ ಕಾಮಯತೆ ಯಶ್ಚೈನಂ ಅಭಿದಾಸತಿ ಸ ಏಷೋ ಅಶ್ಮಾ ಅಖಣಃ ಆಖಣಃ ನೈವೈತೇನ ಸುರಭಿ ನ ದುರ್ಗಂಧಿ ವಿಜಾನಾತಿ ಅಪಹತ ಪಾಪ್ಪಾಹಿ ಏಷ ತೇನ ವ್ಯದಜ್ಞಾತಿ ಯತ್ ಪಿಬತಿ ತೇನ ಇತರಾನ್ ಪ್ರಾಣಾನ್ ಅವತಿ ಏತಮು ಏವಾಂತತೋ ವಿತ್ವಾ ಉತ್ಕ್ರಾಮತಿ ವ್ಯಾದದಾತಿ ಏವ ಅಂತತಃ ಇತಿ. ಅಲ್ಲಿವರೆಗೂ ಒಂದು ಘಟ್ಟ, ಅದಿಷ್ಟಕ್ಕೂ ಖಂಡಾರ್ಥ. ಇದನ್ನು ಓದಿದ್ದಿಲ್ಲ ಕೆಲವಲ್ಲ, ತೇನೇ ಐತೈತೆ. ಯಥಾ ವೈ ಮಿಥುನು ಸಮಾಗಚ್ಚತ ಆಪ ಏತನ್ ಮಿಥುನಂ ಯದ್ವಾಚ್ಯ ಪ್ರಾಣಚ್ಯ ರುಚ್ಯ ಸಾಮಚ ತದೇ ತತ್ ಮಿಥುನಂ ಓಬಿತಿ ತಸ್ಮಿನ್ ಅಕ್ಷರೇ ಸಂಸೃಜ್ಯಂತೆ. ಸರಸ್ವತಿ ಬ್ರಹ್ಮದೇವರಿಬ್ಬರು ಕೂಡ ನೇರವಾಗಿ ಮುಕ್ತಿಗೆ ಹೋಗ್ತಾರೆ ಅಂತ ಹೇಳಿದರು. ಯಥಾ ವೈ ಮಿಥುನೌ ಸಮಾಗಚ್ಚತ ಆಪಯತೋ ಹವೈ ತಾವಂತೌ ಅನ್ಯೋನ್ಯಸ್ಯ ಕಾಮಂ ಅಪಾಯ ಅಪ ಕಾಮಂ ಅಪಯಿತ ಹವೈ ಕಾಮಾನಾಂ ಭವತಿ ಯಯೇತದೇವಂ ವಿದ್ವಾನ್ ಅಕ್ಷರಮುದ್ಗೀತಂ ಉಪಾಸ್ತೆ ವಾಕ್ ಪ್ರಾಣಯೋ ಮುಕ್ತೌ ಭಗವತ್ಪ್ರಾಪ್ತಿಯನಂತರಂ ಕಿಂ ಭವತಿ ಇತ್ಯತಃ ಯದೇತಿ. ಇವರಿಬ್ಬರು ಯಾವಾಗ ಮುಕ್ತಿ ಹೋಗ್ತಾರೆ ಏನಾಗುತ್ತೆ ಅಂದರೆ, ಯದಾ ವೈ ಮಿಥುನೌ ದಂಪತಿ ಇಲ್ಲಿ ವಾ ಪ್ರಾಣಭಾರತಿ ಅಂತ ಹೇಳೋ ಜಾಗದಲ್ಲೆಲ್ಲ ಬ್ರಹ್ಮ ಸರಸ್ವತಿ ಅಂತ ತಗೋಬೇಕು. ಯಾಕೆ ವಾಯುದೇವರು ಡೈರೆಕ್ಟ್ ಮುಕ್ತಿ ಹೋಗೋದಿಲ್ಲ, ಏನಾಗಿ ಹೋಗ್ತಾರೆ ಬ್ರಹ್ಮದೇವರಾಗಿ ಹೋಗ್ತಾರೆ. ಸಮಾಗಚ್ಚತಃ ಹರಿಂ ಪ್ರಾಪ್ನುತಃ ತದಾತೌ ವಾಕ್ಪ್ರಾಣೌ ಅನ್ಯೋನ್ಯಸ್ಯ ಕಾಮಂ ಅಭೀಷ್ಟಂ ಆಪಯತಃ ಪ್ರಾಪಯತಃ ಪ್ರಾಪ್ನುತ ಇತಿ ವಾ, ಅವರಾಗ ಪೂರ್ತಿ ಕಾಮನೆಗಳನ್ನು ಹೊಂತಾರೆ. ಸಹಭೋಗ ಅಂದ್ರೆ ಅದೇ ವಾಕ್ ಪ್ರಾಣಯೋ ಉದ್ಗೀತ ಸಂಸರ್ಗ ಜ್ಞಾನಿನಃ ಫಲಮಾಹ ಆಪೀತ ಆಪಯಿತ ಇತಿ. ಯೋ ಅಧಿಕಾರಿ ಏತದಕ್ಷರಂ ಉದ್ಗೀತಂ ಸರ್ವತ್ರ ಸನ್ನಿಹಿತಂ ಅವಿನಾಶಾದಿ ಗುಣಗತಯ ಅಕ್ಷರಂ ಇತಿ ಉಕ್ತ ಉದ್ಗೀತ ನಾಮಕಂ ಹರಿಂ ಏವಂ ಮುಕ್ತೌ ವಾಕ್ ಪ್ರಾಣ ಆಯತನತ್ವೇನ ತತಭೀಷ್ಟ ದಾತೃತ್ವೇನ ವಿದ್ವಾನ್ ಉಪಾಸ್ತೆ ಸಹ ಕಾಮಾನ್ ಕಾಮಾನಾಂ ಆಪಯಿತ ಪ್ರಾಪ್ತಾ ಭವತಿ ಹವೈ ಪ್ರಸಿದ್ಧಂ. ವಾಯುದೇವರು ಹೀಗೆ ಬ್ರಹ್ಮದೇವರಾಗಿ ಸರಸ್ವತಿ ಸಮೇತ ಮುಕ್ತರಾಗಿ ಎಲ್ಲ ಕಾಮನೆಗಳನ್ನು ಹೊಂದುತ್ತಾರೆ ಅಂತ ಯಾರು ತಿಳಿತಾರೆ ಅವರಿಗೂ ಎಲ್ಲ ಕಾಮನೆಗಳು ಸಿಗುತ್ತೆ ಅಂತ ಹೇಳಿಬಿಟ್ಟು ಫಲ ಹೇಳಿ ಸಿಂಪಲ್. ಅದು ಫ್ಲೈಟು ಇಷ್ಟು ಕಿಲೋಮೀಟ್ರ್ ಹೋಗಿ ಕೂತವ್ರು ಅಷ್ಟರಲ್ಲಿ ಹೋಗ್ಬೇಕಲ್ಲ, ಆ ಸಿಂಪಲ್. ಅದು ವಾಯುದೇವರು ಯಾರು ಉಪಾಸನೆ ಮಾಡ್ತಾರೋ ಅವರಿಗೂ ಕೂಡ ಯಾವ ಕಾಮನೆ ಕೂಡ ಈಡೇರದೆ ಹೋಗೋದಿಲ್ಲ. ತುಂಬ ಮುಖ್ಯ ಇದು. ಅವರು ದೇವರು ಹಿಡಿದಿದ್ದಾರೆ, ಇವ್ರು ಇವರನ್ನು ಬಿಡಿದವ್ರು ಹಿಡಿದ್ರೆ ಲಿಂಕ್ ಬಂದ್ಬಿಡುತ್ತೆ. ಅದೇ ಆಚಾರ್ಯ ಗಂಗಾನದಿ ದಾಟಿಸಿದ್ರಲ್ಲ, ನಾನು ಹಿಡ್ಕೊಂಡು ದಾಟಿಸ್ತೀನಿ ಅಂತ ಹೇಳಿದ್ರೆ ಈ ರೀತಿ ಅವರು ದಾಟಿದರು. ಹಿಂದೆ ಇವರೆಲ್ಲ ದಾಟಿಬಿಟ್ರೆ ಹಾಗೆ ಸಿಂಪಲ್. ಅದು ಯತದ್ವಾ ಏತದ ಅನುಜ್ಞಾಕ್ಷರಂ ಯದ್ಧಿ ಕಿಂಚ ಅನುಜಾನಾತಿ ಓಮಿತ್ತೇವ ತದಾಹ ಏಷೋ ಏವ ಏಷೋ ಏವ ಸಮೃದ್ಧಿ ಯತನುಜ್ಞಾ ಸಮರ್ಥಯಿತ ಹವೈ ಕಾಮಾನಾಂ ಭವತಿ ಯಏತದೇವಂ ವಿದ್ವಾನ್ ಅಕ್ಷರಂ ಉದ್ಗೀತಂ ಉಪಾಸ್ತೇ. ಪೂರ್ವಂ ಹರೇಹೇ ಓನ್ನಾಮಕತ್ವಂ ಓಮಿತಿ ಉದ್ಗಾಯತಿ ಇತಿ ಸಾಧಿತಂ. ಹಿಂದೆ ಹರಿಗೆ ಓಂಕಾರವನ್ನು ಓಂಕಾರ ವಾಚ್ಯ ಅಂತ ತಿಳಿಸಿದರು. ಇದಾನೀಂ ಪ್ರಕಾರಾಂತರೇಣ ತತ್ಸಾಧಯತಿ ತದ್ವಾ ಏತದಿತಿ ತದೇತದೋಮಿತಿ ಅಕ್ಷರಂ ಅನುಜ್ಞಾ ಅನುಜ್ಞಾಪ್ರದಂ ವೈ. ಅದು ಬಂತು ಈಗಾಗಲೇ. ಇದಂ ಮಯಾ ಕ್ರಿಯತೆ ಕಥಂ ಅನುಜ್ಞಾಕ್ಷರತ್ವಂ ಅಷ್ಟೇ ಇತ್ಯತಃ ಯದ್ಧಿ. ಕೇಳಿದ ಗುರುಗಳನ್ನು ದೊಡ್ಡವ್ರನ್ನ ಕೇಳಿದ. ಇದಂ ಮಯಾ ಕ್ರಿಯತೆ ಭವಾನ್ ಅನುಜಾನಾತು ಅಂತ ಕೇಳಿದ. ನಾನು ಸ್ನಾನ ಮಾಡ್ತೇನೆ ಅನುಜ್ಞಾ ಕೊಡಿ, ನೈವೇದ್ಯ ಮಾಡ್ತೇನೆ ವಶ್ಯ ಅನುಜ್ಞಾ ಕೊಡಿ, ಹೀಗೆಲ್ಲ ಕೇಳಿದ. ಅದು ಉಪನಿಷತ್ ಹೇಳ್ತಾ ಇದ್ದ ಕೇನಚಿತ್ ಪೃಷ್ಟ ಅನ್ಯಃ. ಅಲ್ಲಿ ಕುಡಿದವ್ರು ಏನು ಹೇಳ್ತಾರಾಗ, ಆಯಿತು ಅಂತಾರೆ. ಪ್ರಾಜ್ಞೋ ಹರಿಹಿ ಓಂ ಅಂದ್ಬಿಡ್ತಾರೆ. ಏನದಕ್ಕೆ ಅರ್ಥ? ಪ್ರಾಜ್ಞೋ ಹರಿಹಿ ತ್ವಯಾ ಕ್ರಿಯಮಾಣಂ ತಥಾ ಕುರ್ಯಾತ್, ಆಗಲಿ ದುರ್ವಿಘ್ನ ದೇವರು ಮಾಡಿಸಲಿ ಅಂತ ಅರ್ಥ. ಇದು ಯತ್ಕಿಂಚಿತ್ ಅನುಜಾನಾತಿ ಅನುಜ್ಞಾಂ ದತ್ತೇ ತತ್ ತವ ತಾದೃಶಾನುಜ್ಞಾರ್ಥ ವಿಷಯ ಓಮಿತ್ಯೇತದೇವ ಅಕ್ಷರಮಾಹ. ಇದೆಲ್ಲ ಹೇಳೋದಕ್ಕೆ ಏನು ಮಾಡಿಬಿಟ್ಟಿದ್ದಾರೆ, ಓಂ ಅಂದ್ಬಿಟ್ರೆ ಆಗೋಯ್ತು, ಡೀಟೇಲ್ ಎಲ್ಲ ಹೇಳಬೇಕಾಗಿಲ್ಲ, ಓಂ ಅಂತ ಹೇಳಿದ ತಕ್ಷಣ ಬಂದೋಯ್ತು. ಇತಿ ಯತ್ಕಿಂಚಿತ್ ಅನುಜಾನಾತಿ ಅನುಜ್ಞಾಂ ದತ್ತೆ ತತ್ ತತ್ರ ತಾದೃಶಾನುಜ್ಞಾರ್ಥ ವಿಷಯ ಓಮಿತ್ಯೇತದೇವ ಅಕ್ಷರಮಾಹ. ಅಲ್ಲೂ ಕೂಡ ಓಂ ಶಬ್ದಕ್ಕೆ ಅಕ್ಷರನಾದ ಪರಮಾತ್ಮ ಅಂತಲೇ ಅರ್ಥ. ಹೀ ಅಸ್ಮಾತ್ ತಸ್ಮಾತ್ ಓಂ ನಾಮ ಹರಿರಿತಿ ಯೋಜ್ಯಂ. ಅದಕ್ಕೆ ಓಂ ಅಂತ ದೇವರ ಹೆಸರು. ಮನಸ್ಸಲ್ಲಿ ದೇವರು ಹಾಗೆ ಕೇಳ್ಕೋಬೇಕಷ್ಟೆ, ಯಾರು ಇದ್ರೆ ಸರಿ, ಇಲ್ಲದೆ ಹೋದರೆ ಮನಸ್ಸು ಮನಸ್ಸಲ್ಲೇ ಅಂದ್ಕೊಂಡ್ರೆ ಆಯ್ತು. ಹರೇ ಹೇ ಓನ್ನಾಮಕತ್ವ ಭಾವೇ, ಹಾಗೆ ಕುತ್ಕೊಂಡ್ಬಿಡೋದು, ಯಾರು ಬಂದೇ ಇಲ್ಲ, ಸ್ನಾನ ಮಾಡೋದು ಕುತ್ಕೊಂಡ್ಬಿಡೋದು, ಹಾಗೇನೆ ಇನ್ನು ಸಿಕ್ಕೇ ಇಲ್ಲ, ಇವತ್ತು ಬರಲೇ ಇಲ್ಲ, ಸ್ನಾನ ಇಲ್ಲ, ಹಾಗೆಲ್ಲ ಇಲ್ಲ. ಇದ್ದಾಗ ಉಪಯೋಗ ಮಾಡ್ಕೋಬೇಕು ಅಂತ ಅರ್ಥ. ಇಲ್ಲದೆ ಹೋದ ಪ್ರಶ್ನೆ ಬರಲಿಲ್ಲ. ಹೀ ಯಸ್ಮಾತ್ ತಸ್ಮಾತ್ ಓನ್ನಾಮ ಹರಿರಿತಿ ಯೋಜ್ಯಂ. ಹರೇ ಹೇ ಓನ್ನಾಮಕತ್ವ ಭಾವೇ ತಾದೃಶಾನುಜ್ಞಾರ್ಥ ವಿಷಯ ಓಮಿತಿ ಕಥಂ ಬ್ರೂಯಾತ್ ಅಸಂಗತಿ ಪ್ರಸಂಗಾತ್ ಇತಿ. ಇದೇ ಒಂದು ಏನು ಗುರುತು ಅಂತ ಕೇಳಿದರೆ, ಇವರು ಕೇಳಿದ್ದಕ್ಕೆ ಓಂ ಅಂತಾರೆ ಅಂದಮೇಲೆ ತಾನು ಹೇಳ್ತಾರೆ ಅಂತ ಹೇಳೋ ಚಾನ್ಸಸ್ ಇಲ್ಲೇ ಇಲ್ಲ ಅಂದಮೇಲೆ ಇನ್ನೊಬ್ರು ಯಾರೂ ಇಲ್ಲ ಅಂದಮೇಲೆ ಯಾರನ್ನು ಹೇಳಬೇಕು? ಅದು ವಿಷ್ಣುವನ್ನೇ ಹೇಳಬೇಕು. ಅದೊಂದು ಯುಕ್ತಿ ಅದು. ಓಮಿತ್ಯಸ್ಯ ಅನುಜ್ಞಾಪ್ರದೋ ಹರಿಹಿ ಅರ್ಥಃ ಇತಿ ಸಮರ್ಥ್ಯ ಇದಾನೀಂ ಹರೇಹೇ ಪೂರ್ಣತ್ವಮಪಿ ಓಮಿತ್ಯಸ್ಯ ಅರ್ಥ ಇತ್ಯಾಹ ಏಷೋ ಇತಿ. ಇನ್ನೊಂದು ಅರ್ಥ ಪೂರ್ಣತ್ವವನ್ನು ಹೇಳ್ತಾ ಇದೆ. ಯದನುಜ್ಞಾ ಯಾ ಅನುಜ್ಞಾ ಯದಾ ಓಮಿತಿ ಅನುಜ್ಞಾಕ್ಷರಂ ಏಷೋ ಏಷಾ ಉ ಏವ ಸಮೃದ್ಧಿ. ಏಷೋ ಅಂತ ಪದ ಹೇಗೆ ಬಂತಿದು? ಹಾ ಏಷಃ ಬರಬೇಕಷ್ಟೇ, ಏಷೋ ಬರಬಾರದಲ್ಲಿ. ಯಾತಕ್ಕೆ ಬಂತು ಅಂದರೆ, ಇಲ್ಲ ಪದನೇ ಬೇರೆ ಅಂತ ಹೇಳಿದ್ರು. ಅದೇನಾಗಿದೆ ಅಲ್ಲಿಗ, ಏಷಾ ಪ್ಲಸ್ ಹೂ ಸೇರಿ ಏಷೋ ಅಂತಾಯ್ತು. ಆ ಮುಂದೆ ಹೂ ಬಂದಾಗ ಗುಣಸಂಧಿಯಾಗಿ ಏನಾಗುತ್ತದೋ, ಗಂಗಾ ಉದಕ ಗಂಗೋದಕ ಅಂತಾದ ಹೂ ಆಗಿಬಿಡುತ್ತೆ. ಯಾತಕ್ಕೆ ಹೂ ಆಯಿತು ಅಂದರೆ, ಏಷಾ ಹೂ ಅಂತ ಹೇಳಿದ್ರು. ಹೂ ಅಂದರೆ ಏವ ಅಂತ ಅರ್ಥ. ಏಷ ಏವ ಆ ದೇವರೇ ಮಾಡಿಸ್ತಾನೆ, ಉಳಿದವ್ರು ಮಾಡಿಸೋದು ಅಲ್ಲ ಅಂತ ಅರ್ಥ ಅದಕ್ಕೆ. ಯದನುಜ್ಞ ಏತತ್ ಸಮೃದ್ಧಿವಾಚಿ ತವ ಕಾಮಂ ಸಮೃದ್ಧಂ ಹರಿಹಿ ಕರೋತು ಇತಿ ವಾ ಅನುಜ್ಞಾದಾನ ವಿಷಯ ಓಮಿತಿ ಅನುಜಾನಾತಿ ಪ್ರಾಜ್ಞಃ. ಈ ಅರ್ಥದಲ್ಲಿ ಹೇಳ್ತಾರೆ. ಎರಡನೇ ಅರ್ಥ ಇದು ಸಮೃದ್ಧತ್ತಥಾಭಾವೇ. ಸಮೃದ್ಧಿಯನ್ನು ಅರ್ಥ ಓಂಕಾರಕ್ಕಿಲ್ಲದೆ ಹೋಗಿದರೆ, ಸಮೃದ್ಧಿದೋ ಅಸ್ತು ಹರಿರೀತಿ ಅಸ್ಮಿನ್ ಅಯಂ ಓಮಿತಿ ಕಥಂ ಅನುಜಾನಿಯಾದಿತಿ ಭಾವ. ಅವನಲ್ಲೇ ಸಮೃದ್ಧಿ ಇಲ್ಲ, ನಮಗೇನು ಸಮೃದ್ಧಿ ಕೊಡ್ತಾನೆ? ಆದ್ದರಿಂದ ಓಂ ಶಬ್ದದಿಂದ ಯಾರು ಆಚಾರ ಆದ್ರೀಗ ಸಮೃದ್ಧನಾದ ನಾರಾಯಣ ವಚನಾದ. ಸಮೃದ್ಧಿದೋ ಹರಿರೋವಿತಿ ಅಸ್ಯಾರ್ಥ ಇತಿ ಜಾನತಃ ಪರಮಾಹ ಸಮರ್ಧ ಇತಿ ಆಯಿತಿ. ಯಾರ ರೀತಿ ತಿಳ್ಕೊತಾರಲ್ಲ, ಕಾಮಿತ ಪ್ರಾಪ್ತೋ ಶಕ್ತೋ ಹೋತಿ ಇತ್ಯರ್ಥ. ದೇವರು ಮಾಡಿಸ್ತಾರೆ ಅಂತ ಹೇಳಿದ ಕೆಲಸ ಎಲ್ಲ ಆಗಿಬಿಡುತ್ತೆ, ನಾನು ಮಾಡ್ತೇನೆ ಅಂತ ಎಲ್ಲ ಹೋಗ್ಬಿಡುತ್ತೆ. ನಾನು ಮಾಡ್ತೇನೆ ಅಂತ ಎಲ್ಲಿ ಹೋಗ್ತಾ, ಅರ್ಜುನಿಗೆ ಹಾಗಾಗ್ತಿತ್ತು, ನಾನು ಮಾಡ್ತೇನೆ ಅಂತ ಹೋದ ಸೋತು ಬಿಡ್ತಿದ್ದ. ನಾನೇ ಕಾಪಾಡ್ತೀನಿ ವಿಪ್ರ ಮಕ್ಕಳನ್ನ ಅಂತ ಅರ್ಜುನ ಕೈಲಿ ಆಗುತ್ತೆ ಅಂದ್ರೆ ಅವ್ಯೋ ಆಗುತ್ತೆ ಅಂತ ಹೇಳಿದ. ಆಗದಂತೆ ಮಾಡಿಬಿಟ್ಟ. ಯಾವಾಗ ಅಯ್ಯೋ ನಾನು ಕೊಲ್ಲಕ್ಕಾಗತ್ತೆ ಅಂತ ಕೇಳಿದ, ಯೋಚನೆ ಮಾಡ ಕೊಂದಿದ್ದೇನೆ ಕೊಂದಾಕು ಅಂತ ಹೇಳಿದ, ಗೆದ್ದುಬಿಟ್ಟ. ಅದು ಎಲ್ಲಿ ಅರ್ಜುನ ನಾನು ಮಾಡೋಕ್ಕಾಗೋದಿಲ್ಲ ಅಂತಾನೆ ಅಲ್ಲಿ ಗೆಲ್ತ, ಎಲ್ಲಿ ಮಾಡೇ ಮಾಡ್ತೀನಿ ಅಂತ ಹೋಗ್ತಾನೆ ಸೋತ ಅಲ್ಲಿ. ಇದೇ ಇದೇ ಮಾತಿನ ಅರ್ಥ ಇದೆ. ಅದಕ್ಕೆ ಓಂ ಓಂ ಅಂತ ಹೇಳಿದಾಗ, ನಾಹಂಕರ್ತ ಹರಿಕರ್ತ ಅನ್ನೋ ಭಾವನೆ ಇದ್ದಾಗ ಸಮೃದ್ಧಿ ಬರುತ್ತೆ, ಇಲ್ಲವರು ಬರೋದಿಲ್ಲ. ತದ್ವಾ ಅಂದರೆ ಬರೀ ಪಾಸ್ ಆಗಲಿಲ್ಲ, ಭಾರಿ ಜಾಸ್ತಿ ತೊಗೊಂಡು ಪಾಸ್ ಆಗ್ತಾನಲ್ಲ, ಹಾಗೆ ಸಮೃದ್ಧಿದೋ ಹೋಗೋದು. ತದ್ವಾ ಏತದ ಅನುಜ್ಞಾಕ್ಷರಂ ಯದ್ಧಿ ಕಿಂಚ ಅನುಜಾನಾತಿ ಓಮಿತ್ತೇವಾ ತದಾ ಹೇಷೋ ಹೇಷೋ ಏವ ಸಮೃದ್ಧಿರ್ಯದನುಜ್ಞಾ ಸಮರ್ಧಯಿತ ಹವೈ ಕಾಮಾನಾಂ ಭವತಿ ಯಯೇತದೇವಂ ವಿದ್ವಾನ್ ಅಕ್ಷರಮುದ್ಗೀತಮುಪಾಸ್ತೆ ತೇನಯ್ಯಂ ತ್ರಯೀ ವಿದ್ಯಾ ವರ್ತತೆ ಓಮಿತಿ ಆಶ್ರಾವಯತಿ ಓಮಿತಿ ಶಂಸತಿ ಓಮಿತಿ ಉದ್ಗಾಯತಿ ಏತಸ್ಯೈವ ಅಕ್ಷರಸ್ಯ ಅಪಚಿತ್ಯೈ ಮಹಿಮ್ನಾ ರಸೇನ ತೇನ ಉಹೌ ಕುರುತೋ ಯಶ್ಚ ಏತದೇವಂ ವೇದ ಯಶ್ಚ ನ ವೇದ. ಅದಕ್ಕೆ ಓಮಿತ್ಯಸ್ಯ ಸರ್ವವೇದಾರ್ಥಬೋಧಕತ್ವಂ ಅಪಿ ಅಸ್ತಿ ಇತಿ ಭಾವೇನಾಹ ತೇನೆ. ಓಂ ಶಬ್ದ ಸರ್ವವೇದಾರ್ಥವಾಗಿದೆ. ಯಾತಕ್ಕೆ ಅಂದರೆ ತೇನ ಓಮಿತ್ಯೇತದರ್ಥಭೂತೇನ ವಿಷ್ಣುನಾ ಸ್ವಪ್ರತಿಪಾದ್ಯತೆಯ ವಿದ್ಯಮಾನೇನ ಇಯಂ ತ್ರಯೀ ವಿದ್ಯಾ ಋಗ್ಯಜುಸ್ಸಾಮರೂಪ ಪ್ರಣವಾರ್ಥಂ ವಿಷ್ಣುಂ ಪ್ರತಿಪಾದಯಂತೀಯೇವ ವರ್ತತೆ ಪ್ರವರ್ತತೆ ಇತ್ಯರ್ಥಃ ತದ್ವನಕ್ತಿ ಓಮಿತೀತಿ. ಹೇಗೆ ಅಂದರೆ ಏತಸ್ಯೈವ ಅಕ್ಷರಸ್ಯ ಹರೇ ಅಪಚಿತ್ಯೈ, ಅಪಚಿತ್ಯ ಅಂದರೆ ಪೂಜೆ, ಪೂಜಾರ್ಥಂ ಋಗಾದಿವೇದ ಓಮಿತ್ಯುಕ್ತ್ವಾ ಆಶ್ರಾವಯತಿ ತದರ್ಥಂ ವ್ಯಾಖ್ಯಾತಿ. ಓಂ ಅಂತ ಮೊದಲು ಹೇಳಿ ಅದಕ್ಕೆ ಅರ್ಥ ಆಮೇಲೆ ಹೇಳ್ತಾ ಇದೆ. ಶಾಸ್ತ್ರರೂಪೋ ಮಂತ್ರರಾಶಿ ಓಮಿತ್ಯುಕ್ತ್ವಾ ಶಂಸತಿ ತದರ್ಥಂ ವ್ಯಾಖ್ಯಾತಿ. ಶಾಸ್ತ್ರರೂಪವಾದಂಥ ಮಂತ್ರರಾಶಿ ಈ ಕೆಲಸ ಮಾಡ್ತಾ ಇದೆ. ಸಾಮವೇದೋ ಅಪಿ ಓಮಿತ್ಯುಕ್ತ್ವಾ ತದರ್ಥಮೇವ ಉದ್ಗಾಯತಿ. ಋಗ್ವೇದ ಆಗಿರಲಿ, ಸಾಮವೇದವಾಗಿರಲಿ, ಅಥರ್ವೇದವಾಗಿರಲಿ, ಅದೆಲ್ಲ ಹೇಳೋದು ವಿಷ್ಣುವನ್ನೇ. ಏತಶ್ಚೈವ ಅಪಚಿತ್ಯ ಇತಿ ವಾಕ್ಯತ್ರಯೇಪಿ ಅನ್ವೇತಿ ಏವಂ ಓಂ ನಾಮ್ನೋ ಹರೇ ಸರ್ವೋತ್ತಮತ್ವಂ ಸರ್ವವೇದಾರ್ಥತ್ವಂ ಚೋಕ್ತ್ವಾ ಸರ್ವಪ್ರವರ್ತಕತ್ವಂ ಚ ಆಹ ಮಹಿಮ್ನೆ. ವಿಷ್ಣುವಿಗೆ ಸರ್ವವೇದಾರ್ಥತ್ವ ಅಷ್ಟೇ ಅಲ್ಲ, ಸರ್ವಪ್ರವರ್ತಕತ್ವ ಇದೆ ಅಂತ ಹೇಳಿದರು. ಸರ್ವವೇದಾರ್ಥತ್ವಾದಿ ಮಹಿಮವತಾರಸೇನ ಸಾರಭೂತೇನ ತೇನ ಓನ್ನಾಮಕೇನ ಹರಿಣಾ ಉಭೌ ಕರ್ಮ ಕುರುತಃ. ಇಬ್ಬರು ಕರ್ಮ ಮಾಡ್ತಾರೆ, ಯಾರವರು ಅಂತ ಕೇಳಿದರೆ ವೇದ ನ ವೇದ, ತಿಳಿದವನು ತಿಳಿದೇ ಇದ್ದವನು, ತಿಳಿದವನು ಜ್ಞಃ, ತಿಳಿದೇ ಇದ್ದವನು ಅಜ್ಞಃ. ಕಾ ಉಭೌ ಯಶ್ಚ ತದಕ್ಷರಂ ಏವ ಮುಕ್ತ ಮಹಿಮಂ ಮುಕ್ತತಯ ವೇದ ಯಶ್ಚ ನ ವೇದ ತಾಬುಹೌ ಜ್ಞಾ ಅಗ್ನೌ ಇತ್ಯರ್ಥಃ. ನಾನಾತು ವಿದ್ಯಾ ಚ ವಿದ್ಯಾ ಚ ಯದೇವ ವಿದ್ಯಯಾ ಕರೋತಿ ಶ್ರದ್ಧಯಾ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಇತಿ ಖಲು ಏತಶ್ಚೈವ ಅಕ್ಷರಸ್ಯ ಉಪವ್ಯಾಖ್ಯಾನಂ ಭವತಿ ಅಥಃ ಯಯೇವಾಯಂ ಮುಖ್ಯ ಪ್ರಾಣಃ ತಮುದ್ಗೀತ ಉಪಾಸೀತ ತಶ್ಚ ಇತರೈ ಪ್ರಾಣೈ ಉಪವ್ಯಾಖ್ಯಾನಂ ಭವತಿ. ಅರ್ಥ ಅದುಬಿಡ್ತಾನೆ ನಾಳೆ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವರವಿಘ್ನಸ್ವರಾಟ್ ತೇನೆ ಬ್ರಹ್ಮ ಹೃದಯಾದಿ ಕವಯೇ ಮುಚ್ಯಂತಿ ಯಂ ಸೂರಯ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ಸರ್ಗೋ ಮೃಷಾ.